इंद्राय सत्यधर्मरताय वृत्तांकपुरुषाय नमतांकामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तयाळवे आपादमौलिपर्यन्तं गुरूणाम् आप्तस्मरे येन विघ्नाः प्रश्नन्ति सिद्धिं च मनोरथाः। हरिः ओं श्री गुरुभ्यो नमः। ನಾವು ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂತಹ ತಂತ್ರದೀಪಿಕ ಅದನ್ನು ನೋಡ್ತಾ ಬಂದಿದ್ದೀವಿ. ಸೊ ಇದು ಒಂದು ಜಸ್ಟೆಲ್ಲ ರೀಕ್ಯಾಪ್ ಮಾಡಿದರೆ, ಮೊದಲು ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಅಂತ ಅಲ್ಲಿಂದ ಶುರು ಮಾಡಿಕೊಂಡು ಬಂದು ನಮಗೆ ಪರಮಾತ್ಮನ ಬಗ್ಗೆ ತಿಳಿಯಬೇಕು. ಇದು ಬ್ರಹ್ಮಸೂತ್ರಗಳು. ಸೊ ಆದ್ದರಿಂದ ಪರಮಾತ್ಮನ ಬಗ್ಗೆ ತಿಳಿಬೇಕು ಅಂತ ಹೇಳಿದಾಗ, ಆ ಪರಮಾತ್ಮನನ್ನು ತಿಳಿಸಿಕೊಡುವಂತಹ ವಿಷಯಕ್ಕೆ ನಾವು ಹೇಗೆ ಪ್ರವೇಶ ಮಾಡಬೇಕು ಅನ್ನುವಾಗ, ಅಥ ಅಥ ಅಂಥೇಳಿ ಅದೆಲ್ಲ ನಾವು ಅಧಿಕಾರಿ ಪ್ರಯೋಜನ ಅವೆಲ್ಲ ನೋಡ್ತಾ ಬಂದಿದ್ದೀವಿ. ಅದಾದ ಮೇಲೆ ಅದು ಜಿಜ್ಞಾಸ ಅಧಿಕರಣ, ಒಂದು ಸೂತ್ರ ಒಂದು ಅಧಿಕರಣ. ಸೊ ಪರಮಾತ್ಮನ ತಿಳಿಬೇಕಂದ್ರೆ ಪರಮಾತ್ಮ ಎಂಥವನು ಅಂತ ಹೇಳಿದರೆ, ಪರಮಾತ್ಮನಿಗೆ ಸೃಷ್ಟಿಕರ್ತನಾದವನು, ಜನ್ಮಾದ್ಯಸಿಯತಃ ಓಂ ಅಂಥೇಳಿ ಎರಡನೇ ಸೂತ್ರ, ಹೀಗೆ ಒಂದೊಂದು ಸೂತ್ರ ನೋಡ್ತಾ ಬಂದಾಗ ಇವೆಲ್ಲ ಭಗವಂತನ ಬಗ್ಗೆ, ಅವನು ಶ್ರುತಿಗೆ ಮಾತಿಗೆ ಸಿಲುಕದವನು ಅನ್ನುವ ವೇದ ಶ್ರುತಿ ವಾಕ್ಯಗಳು ಬರುತ್ತಲ್ವಾ, ಅವನು ವಾಚಾಮಗೋಚರ ಅಂಥೇಳಿ ಆ ವಿಧವಾಗಿ ಹೇಳುವಂತಹ ಮಾತುಗಳು ಬಂದಾಗ ಅವನನ್ನು ಶಾಸ್ತ್ರಗಳಿಂದ ಹೇಗೆ ತಿಳಿಯುವುದು ಅಂತ ಹೇಳಿದಾಗ, ಶಾಸ್ತ್ರಯುನಿತ್ವ ಅಂದರೆ ಶಾಸ್ತ್ರಗಳು ಬೇರೆ ಬೇರೆ ಹೇಳುತ್ತೆ, ಅದೇ ಹಾಗೆ ಮಾಡಬೇಕಂದ್ರೆ ತಾತ್ಪರ್ಯ ಲಿಂಗಗಳು ಅವುಗಳಿಂದ ನಾವು ಸಮನ್ವಯ ಮಾಡಬೇಕು ಅಂತ ಹೇಳಿದಾಗ, ಸರಿ ಸಮನ್ವಯ ಮಾಡ್ತೀವಿ ಆದರೆ ಭಗವಂತನನ್ನು ತಿಳ್ಳಕ್ಕಾಗೋದಿಲ್ಲ ಅಂತ ಹೇಳಿದಾಗ ಹೇಗೆ ತಿಳಿಯುವುದು ಅಂತ ಹೇಳಿದಾಗ, ಈಕ್ಷಣೀಯತ್ವ ಹೇಳ್ತಾ ಭಗವಂತ ಈಕ್ಷಣೀಯ ಅಂದರೆ ಶಾಸ್ತ್ರಗಳಿಂದಲೇ ಅವನನ್ನು ತಿಳಿಬೇಕು. ಅವನು ಸದಾಗಮೈಕ ವಿಜ್ಞೇಯಂ ಅಂತ ಹೇಳಿದಂತೆ ಕೇವಲ ಆಗಮಗಳಿಂದ ತಿಳಿಯಲ್ಪಡ್ತಾನೆ. ಆದ್ದರಿಂದ ಈಕ್ಷಣೀಯನಾದ್ದರಿಂದ ಈಕ್ಷಿತ್ರಾಧಿಕರಣ ನಮಗೆ ಅದನ್ನು ಹೇಳುತ್ತೆ. ಆದ್ದರಿಂದ ಅವನು ಅಶಬ್ದನಲ್ಲ, ಅಂದರೆ ಶಬ್ದ ಗೋಚರನೇ ಆಗಿದ್ದಾನೆ ಅನ್ನುವ ವಿಷಯವನ್ನು ಹೇಳುತ್ತೆ. ಸೊ ಮತ್ತೆ ಅದಕ್ಕೆ ನಾವು ಆಚಾರ್ಯರ ಭಾಷ್ಯವನ್ನು ಕೂಡ ನೋಡಿಬಿಟ್ಟು, ಸೊ ಆ ವಾಕ್ಯಗಳಿಗೆ ಏನು ಅರ್ಥ, ಅವನು ಎಲ್ಲಿಯಾದರೆ ವಾಕ್ಯಗಳಿಗೆ ಗೋಚರನಲ್ಲ ಅಂತ ಹೇಳುವುದು, ಮತ್ತು ಹಾಗೆ ವಾಕ್ಯಗಳಿಂದ ಗೋಚರನಾಗಿದ್ದಾನೆ ಅಂತ ಹೇಳುವುದು, ಇವು ಎರಡಕ್ಕೆ ಹೊಂದಾವಣೆ ಯಾಕೆ ಅಂದರೆ ಹೇಗೆ ಮಾಡಬೇಕಂತ ಹೇಳಿದೆ, ಅವನು ಪೂರ್ಣವಾಗಿ ತಿಳ್ಲಿಕ್ಕಾಗೋದಿಲ್ಲ ಅನ್ನುವ ಅರ್ಥದಲ್ಲಿ ಅದು ಸ್ಪಷ್ಟವಾಗಿ ಕಾಣುವುದು. ಯಾಕಂದರೆ ಅವನು ಭಗವಂತನನ್ನು ಯಾರೂ ಪೂರ್ಣ ತಿಳಿಯಲಾರರು, ಆದ್ದರಿಂದ ಅವನನ್ನು ಪೂರ್ತಿ ತಿಳಿಲಿಕ್ಕಾಗೋದಿಲ್ಲ ಅನ್ನುವ ಅರ್ಥದಲ್ಲಿಯೇ ಈ ಬರುವಂತಹ ಶಬ್ದಗಳು, ಅಶಬ್ದಂ ಅಸ್ಪಶ್ಯಂ ಅರೂಪಂ ಅವ್ಯಯಂ ಅನ್ನುವ ವಾಕ್ಯಗಳಿಗೆ ಅವನು ಶಬ್ದ ಗೋಚರನಲ್ಲ, ಸ್ಪರ್ಶ ಗೋಚರನಲ್ಲ, ರೂಪ ಅಂದರೆ ಅವನು ಒಂದು ರೂಪ ಅಂದರೆ ಪ್ರಾಕೃತ ರೂಪವಿಲ್ಲ, ಶಬ್ದಗಳಿಂದ ಪೂರ್ತಿ ತಿಳಿಯಲಿಕ್ಕಾಗೋದಿಲ್ಲ, ಸ್ಪರ್ಶದಿಂದ ಮುಟ್ಟುವುದು ಅನ್ನುವುದು ಆಗೋದಿಲ್ಲ. ಅಂದರೆ ಮತ್ತೆ ಕೃಷ್ಣ ರಾಮ ರೂಪಗಳಲ್ಲಿ ಬಂದಾಗ ಎಲ್ಲರೂ ಅವನು ಮುಟ್ಟುವುದೆಲ್ಲ ಮಾಡಿದಾರೆ ಅಂತ ಹೇಳುವ ಅಂತ ಹೇಳಿದಾಗ, ಅವನು ಅವತಾರಗಳು ಮಾಡಿದಾಗ ಅಪ್ರಾಕೃತನಾದರೂ ಆ ದುರ್ಗೆಗೆ ಆಜ್ಞೆಯನ್ನು ಮಾಡಿ ಅವನು ಆ ವಿಧವಾದ ಅನುಭವವನ್ನು ಎಲ್ಲರಿಗೆ ಕೊಡ್ತಾನೆ. ಹೀಗೆ ಉದಾಹರಣೆಗೆ ಯಶೋಧಾದೇವಿಗೆ, ಅವರಿಗೆಲ್ಲರಿಗೂ ಅನುಭವ ಕೊಡ್ತಾನೆ. ಆದ್ದರಿಂದ ಅದು ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ ಅಂಥೇಳಿ ನಾವು ಅಲ್ಲವನ್ನು ನೋಡ್ತೀವಿ. ಆದ್ದರಿಂದ ಅಲ್ಲಿ ಅವ್ಯಯ ಅನ್ನುವ ಶಬ್ದವೂ ಅವನನ್ನು ತಿಳಿಸಿಕೊಡುತ್ತೆ. ಅವನು ಇಂದ್ರಿಯ ಗೋಚರನಲ್ಲ ಅನ್ನುವ ಅರ್ಥ. ಆದ್ದರಿಂದ ಈ ಈಕ್ಷಣೀಯ, ಆದ್ದರಿಂದ ಈಕ್ಷಿತ್ವ ಅಧಿಕರಣದಲ್ಲಿ ಅದನ್ನು ಹೇಳಿದ ಮೇಲೆ ಈಕ್ಷಿತ್ವ ಅಧಿಕರಣದಲ್ಲಿ ಈ ಈಕ್ಷಣೀಯತ್ವವನ್ನು ಮುಂದುವರಿಸ್ತಾ ಸೂತ್ರಗಳು ಒಂದೊಂದೇ ಹೇಳ್ತಾ ಬರುತ್ತೆ. ಸೊ ಆ ಈಕ್ಷಣೀಯ ಸೂತ್ರ ಆದ ಮೇಲೆ ನಾವು ಗೌಣಸ್ಯನ್ನಾತ್ಮ ಶಬ್ದಾತ್ವಂ ಅಂತ ಹೇಳಿದಾಗ ಆಚಾರ್ಯರು ಇಮ್ಮಿಡಿಯೇಟ್ ಆಗಿ ಬರುವಂತಹ ಶಬ್ದ ಈಕ್ಷಣೀಯ ಅಂತ. ಯಾಕಂದ್ರೆ ಭಗವಂತನನ್ನು ತಿಳಿಲಕ್ಕಾಗೋದಿಲ್ಲ ಶ್ರುತಿಗಳಿಂದ ಅಂತ ಹೇಳಿ ಆಮೇಲೆ ತಿಳಿಲಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ತಿಳಿಯುವುದು ಶ್ರುತಿ ವಾಕ್ಯಗಳಿಂದ ಗೌಣ ಅಂದರೆ ತ್ರಿಗುಣಬದ್ಧನಾದ ಜೀವನನ್ನು ತಿಳಿತಾರೆ ಅಂತ ಯಾರಾದರೂ ಅರ್ಥ ಮಾಡಿದಾಗ ಅಲ್ಲ. ಯಾಕಂದ್ರೆ ಆ ಪ್ರಶ್ನೆ ಇಮ್ಮಿಡಿಯೇಟ್ ಆಗಿ ಬರುತ್ತೆ. ಆದ್ದರಿಂದ ಅದಕ್ಕೆ ಈ ಓಂ ಗೌಣಶ್ಚೇನ್ನಾತ್ಮ ಶಬ್ದಾತ್ ಓಂ ಅಂಥೇಳಿ ಅವನು ಭಗವಂತ ಆತ್ಮ ವಾಚ್ಯನಾದವನು ಆತ್ಮವನ್ನು ಹೇಳಿದ್ದಾರೆ. ಆದ್ದರಿಂದ ಅದು ಭಗವಂತನನ್ನೇ ತಿಳಿಸಿಕೊಡತ್ತೆ. ನಿರ್ಗುಣನಾದ ಪರಮಾತ್ಮ, ಗುಣಬದ್ಧನಾದ ಜೀವನಲ್ಲ, ನಿರ್ಗುಣನಾದ ಪರಮಾತ್ಮನನ್ನೇ ತಿಳಿಸಿಕೊಡುತ್ತೆ ಅಂಥೇಳಿ ಗೌಣ ಚೇತ್ ಗುಣಬದ್ಧನಾದ ಜೀವ ಅಂತ ಹೇಳಿದರೆ ನಾ ಅದು ಅಲ್ಲ, ಯಾಕೆ ಅಂದರೆ ಆತ್ಮಶಬ್ದ ಇರುವುದರಿಂದ ಅನ್ನೋದನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ಆದರೂ ಕೂಡ ಜೀವ ಯಾಕೆ ಆಗಬಾರದು ಅಂತ ಹೇಳಿದಾಗ ಓಂ ತನ್ನಿಷ್ಠಶ್ಯ ಮೋಕ್ಷೋಪದೇಶಾತ್ ಓಂ ಅಂಥೇಳಿ ಅದನ್ನು ನಾವು ನೋಡಿದಾಗ ಆತ್ಮನಿಷ್ಠ ಅಂದರೆ ಭಗವಂತನನ್ನು ತಿಳಿದಾಗ ಅಲ್ಲಿ ನಾವು ನೋಡಿದ್ವಿ ಯಸ್ಯಾನುವಿತ್ತ ಪ್ರತಿಪದ್ಧ ಆತ್ಮ ತಸ್ಯ ಲೋಕ ಸೌಲೋಕ ಇವ ಅಂತ ಹೇಳಿದಾಗ ಅನುವಿತ್ತ ಅನ್ನುವ ಶಬ್ದ ಅನುವಿತ್ತ ತಿಳಿಯುವುದು, ವಿತ್ತ ತಿಳಿಯಲ್ಪಡುವುದು, ಅನುವಿತ್ತ ಅನುಸೃತ್ಯ ಅಂದರೆ ಶಾಸ್ತ್ರಗಳಿಗೆ ಅನುಸಾರವಾಗಿ ಭಗವಂತ ತಿಳಿಯಲ್ಪಟ್ಟರೆ ಅಂದರೆ ಭಗವಂತನನ್ನು ತಿಳಿದರೆ ಅಂತ ಅರ್ಥ. ವೆನ್ ಗಾಡ್ ಈಸ್ ನೋನ್ ಅಕಾರ್ಡಿಂಗ್ ಟು ದಿ ಶಾಸ್ತ್ರ ಅನ್ನುವ ಶಬ್ದವನ್ನು ಅದನ್ನು ಹೇಳುತ್ತೆ ಅನುವಿತ್ತ ಅನ್ನುವುದು. ಸೊ ಅನುವಿತ್ತ ಅಂದರೆ ಅದು ತಿಳಿಸಿಕೊಳ್ಳುವಂಥದ್ದು. ಯಾಕಂದರೆ ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಶಬ್ದ, ಯಸ್ಯ ಅನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಸ ವಿಶ್ವಕುತ್ ಸ ಹಿ ಸರ್ವಸ್ಯ ಕರ್ತ ತಸ್ಯ ಲೋಕ ಸವು ಲೋಕ ಏವ ಅನ್ನುವ ಶ್ರುತಿವಾಕ್ಯ. ಯಾರಿಂದಾದರೆ ಭಗವಂತ ತಿಳಿಯಲ್ಪಡ್ತಾನೋ ಅಂತಹ ಪರಮಾತ್ಮ ಅವನು ಎಲ್ಲರ ದೇಹಗಳಲ್ಲಿ ಅವರ ಹೃದಯಗಳಲ್ಲಿ ಪ್ರವಿಷ್ಟನಾಗಿರ್ತಾನೆ. ಅವನೇ ವಿಶ್ವಕುತ್ತು, ಈ ಜಗತ್ತೆಲ್ಲವನ್ನು ಸೃಷ್ಟಿ ಮಾಡಿದವನು, ಸಹಿ ಸರ್ವಸ್ಯ ಕರ್ತ ಎಲ್ಲ ಲೋಕಗಳಿಗೆ ಕರ್ತನಾದವನು ಅಂತ ಹೇಳಿದಾಗ ಅಲ್ಲಿ ವಿಶ್ವಕೃತ್ ಅಂತ ಹೇಳಿದಾಗ ನಾವು ವಿಶೇಷವಾಗಿ ವಿಶ್ವಕೃತ್ ಅಂದರೆ ಎಲ್ಲವನ್ನೂ ಮಾಡಿದವನು ಅಂತ ಅರ್ಥ ತಗೊಂಡ್ರೆ ಸರ್ವಸ್ಯ ಕರ್ತ ಅನ್ನೋದು ಎಲ್ಲವನ್ನೂ ಮಾಡಿದವನು, ಅದು ಪುನರುಕ್ತಿ ಅನ್ನೋದು ಅಲ್ಲಿ ಬರುತ್ತೆ. ಸೊ ನಾವು ಪುನರುಕ್ತಿ ಎಲ್ಲೆಲ್ಲಿ ಪುನರುಕ್ತಿ ನೋಡಬಾರದು ಅಂತ ಹೇಳಿದಾಗ ನಾವು ಏನಂತ ಹೇಳಿದೀವಿ ಅಂದರೆ ಎಲ್ಲಿ ಆದರೆ ಅನಾವಶ್ಯಕವಾದ ಪುನರುಕ್ತಿ ಇದೋ ಅದು ದೋಷ ಆಗುತ್ತೆ. ಪುನರುಕ್ತಿ ಬೇಕಾದಾಗ ಪುನರುಕ್ತಿ ಇರಬೇಕು, ಇಲ್ಲಿ ಅವಶ್ಯಕತೆ ಇಲ್ಲ ಪುನರುಕ್ತಿಗೆ. ಮತ್ತೆ ಇಲ್ಲಿ ದೋಷ ಆಗುತ್ತಾ ಅಂದರೆ ಇಲ್ಲಿ ಆವಾಗೇನು ಮಾಡಬೇಕು, ನಾವು ಬೇರೆ ಅರ್ಥವನ್ನು ಮಾಡಬೇಕು. ವಿಶ್ವ ಅನ್ನೋ ಶಬ್ದಕ್ಕೆ ವಾಯುದೇವರು ಎಲ್ಲವನ್ನೂ ಮಾಡಿಸುವವರಾದ್ದರಿಂದ ಜೀವೋತ್ತಮರಾದ ವಾಯುದೇವರು ವಿಶ್ವ ಅಂತ ಶಬ್ದದಿಂದ ಕರೆಯಲ್ಪಟ್ಟವರಾಗಿದ್ದಾರೆ. ಅಂತಹ ವಾಯುದೇವರನ್ನು ಸಹಿತ ಸೃಷ್ಟಿ ಮಾಡಿದವನು, ಅಷ್ಟೇ ಅಲ್ಲದೆ ಬೇರೆ ಇತರ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿದವನು ಅಂತ ಹೇಳಿದಾಗ ನಮಗೆ ಆ ಪುನರುಕ್ತಿ ಪರಿಹಾರ ಆಗತ್ತೆ. ಆ ವಿಧವಾಗಿ ಹೇಳಿದಂತಹ ಭಗವಂತ ಅವನೇ ಎಲ್ಲರಿಗೂ ಸೃಷ್ಟಿಕರ್ತನಾಗಿದ್ದಾನೆ ಅಂತ ಆ ಶ್ರುತಿಯ ಪ್ರಮಾಣ ನಮಗೆ ತಿಳಿಸ್ಕೊಡುತ್ತೆ. ಅದಾದ ಮೇಲೆ ಆದರೂ ಕೂಡ ಗೌಣ ಅಂದರೆ ಗುಣಬದ್ಧನಾದ ಜೀವನೇ ಅಂತ ಇನ್ನೂ ಸಂಶಯ ಇದ್ದಾಗ ಅದಕ್ಕೆ ಹೇಯತ್ವ ಅವಚನಾಚ ಅನ್ನುವ ವಾಕ್ಯ ನಮಗೆ ಅದನ್ನು ತಿಳಿಸಿಕೊಡುತ್ತೆ. ಅಂದರೆ ಹೇಯತ್ವ ಅವಚನ ಅಂದರೆ ಹೇಯತ್ವದಿಂದ ತಿಳಿಯಲ್ಪಡುವವನಲ್ಲ ಗುಣಬದ್ಧನಾದ ಜೀವನು. ಅವನು ಹೇಯನ, ಹೇಯ ಅಂದರೆ ಅಲ್ಪ ಜೀವ, ಅಲ್ಪದ ಜೀವ, ಜೀವ ಅಲ್ಪ ಅನ್ನೋದು ನಾವು ಎಲ್ಲ ಕಡೆ ಕೇಳ್ತೀವಿ. ಭಗವಂತ ಅವನು ಸರ್ವೋತ್ತಮ ಜೀವನಾದವನು, ಅಲ್ಪನಾದವನು. ಆದ್ದರಿಂದ ತಮೇವ ಏಕಂ ಜಾನತ ಆತ್ಮಾನಂ ಅನ್ಯಾ ವಾಚೋ ವಿಮುಂಚತ ಇತಿ ಆತ್ಮಶಬ್ದಾರ್ಥಸ್ಯ ಹೇಯತ್ವ ಅವಚನಾತ್ ಪ್ರತ್ಯುತ ಅಹೇಯತ್ವ ವಚನಾತ್ ಅನ್ಯಸ್ಯ ಹೇಯತ್ವ ವಚನಾಚ ಇತ್ಯರ್ಥ. ಅಂದರೆ ಏನ ಅಂದರೆ ನಾವು ತಮೇವ ಆ ಪರಮಾತ್ಮನನ್ನೇ ತಿಳಿಯಬೇಕು. ಆತ್ಮಾನಂ ಪರಮಾತ್ಮಾನಂ ಅನ್ಯಾ ವಾಚೋ ವಿಮುಂಚತ, ಹಾಗೆ ಪರಮಾತ್ಮನನ್ನು ಯಾರು ತಿಳಿತಾರೋ ಅವರು ಮುಕ್ತಿಯನ್ನು ಪಡಿತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ಅಲ್ಲಿ ಆತ್ಮಶಬ್ದದ ಆತ್ಮಾನಂ ಅಂತ ಹೇಳಿದರೆ ಜೀವನನ್ನು ತಿಳಿದು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಜೀವ ಅವನು ಹೇಯನಾಗಿದ್ದರೆ ಅವನನ್ನು ತಿಳಿಯುವುದರ ಮೂಲಕವಾಗಿ ಮೋಕ್ಷಕ್ಕೆ ಹೋಗುವುದು ಸಾಧ್ಯವಾಗೋದಿಲ್ಲ. ಆದ್ದರಿಂದ ಆತ್ಮಶಬ್ದ ಈ ವಾಕ್ಯ ನೋಡಿದಾಗ ನಮಗೆ ಗೊತ್ತಾಗತ್ತೆ ಅವನು ಹೇಯತ್ವ ಅಲ್ಪತ್ವದಿಂದ ಅವಾಚ ಅಂದರೆ ಅಲ್ಪ ಮಾತುಗಳು ಯಾವುದೂ ಪರಮಾತ್ಮನಿಗೆ ಅನ್ವಯವಾಗುವುದಿಲ್ಲ. ಹೇಯತ್ವ ಅವಚನಾತ್ ಅಂದರೆ ಪರಮಾತ್ಮನಿಗೆ ಹೇಯತ್ವ ಅಂದರೆ ಅಲ್ಪತ್ವ, ಹೇಯತ್ವ ಅಲ್ಪತ್ವ ನೀಚತ್ವ ಕಡಿಮೆಯಾಗಿ ಹೇಳುವಂಥದ್ದು. ಆ ಹೇಯತ್ವ ಮಾತುಗಳಿಂದ ಭಗವಂತ ತಿಳಿಯಲ್ಪಡುವುದಿಲ್ಲ. ಹೇಯತ್ವ ಅವಚನಾತ್ ಅಂದರೆ ಹೇಯತ್ವದ ಮಾತುಗಳು ಅವನಿಗೆ ಅನ್ವಯವಾಗುವುದಿಲ್ಲ. ಪ್ರತ್ಯುತ ಆನ್ ದ ಅದರ್ ಹ್ಯಾಂಡ್, ಪ್ರತ್ಯುತ ಅಂದರೆ ಆನ್ ದ ಅದರ್ ಹ್ಯಾಂಡ್ ಅಂತ ಹೇಳಿದಂತೆ, ಪ್ರತ್ಯುತ ಆನ್ ದ ಅದರ್ ಹ್ಯಾಂಡ್ ಅಹೇಯತ್ವ ವಚನಾತ್ ಅಹೇಯತ್ವ ಅಂದರೆ ಸರ್ವೋತ್ತಮತ್ವ, ಹೇಯತ್ವವಾಗದೇ ಇರುವುದು, ನೀಚತ್ವವಾಗದೇ ಇರುವುದು, ಅಲ್ಪತ್ವವಾಗದೇ ಇರುವುದು ಅಂದರೆ ಸರ್ವೋತ್ತಮತ್ವದ ವಚನಗಳೆಲ್ಲ ಅವನಿಗೆ ಹೇಳುವಂಥದ್ದಾಗಿದೆ. ಆದರೆ ಅನ್ಯಸ್ಯ ಇತರರೆಲ್ಲರಿಗೂ ಕೂಡ ಹೇಯತ್ವ ವಚನಾಚ, ಹೇಯತ್ವ ವಚನಗಳು ಮಿಕ್ಕವರೆಲ್ಲರಿಗೂ ಕೂಡ ಹೇಯತ್ವ ವಚನ ಅಂದರೆ ಹೇಯತ್ವ ಅಂದರೆ ರಿಲೇಟಿವ್, ಭಗವಂತನಿಗಿಂತ ಹೇಯರು ಪ್ರತಿ ಅನ್ಯರು, ಪ್ರತಿಯೊಬ್ಬರೂ ಕೂಡ. ಲಕ್ಷ್ಮೀದೇವಿ ಭಗವಂತನಿಗಿಂತ ಕಡಿಮೆ, ಬ್ರಹ್ಮವಾಯುಗಳು ಇನ್ನೂ ಲಕ್ಷ್ಮಿಗಿಂತಲೂ ಭಗವಂತನಿಗಿಂತಲೂ ಕಡಿಮೆ. ತಾರತಮ್ಯಾನುಸಾರವಾಗಿ ಎಲ್ಲವನ್ನು ಕೂಡ ನಾವು ಈ ವಿಧವಾಗಿ ಮಾಡಿಕೊಂಡು ಹೇಯತ್ವ ವಚನಗಳು ಅದರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಗವಂತ ಹೇಯತ್ವ ಅಂದರೆ ಅಲ್ಪತ್ವ ವಚನಗಳಿಂದ ತಿಳಿಯಲ್ಪಡುವವನು ಅಲ್ಲ, ಆದ ಕಾರಣ ಚ ಅಂದರೆ ಚಕಾರ, ಅಂಡ್ ಆಲ್ಸೋ ಹೇಯತ್ವ ಅವಚನಾತ್ ಚ ಓಂ, ಅದು ಕೂಡ ಇರುವುದರಿಂದಲೂ ಕೂಡ, ಆ ಕಾರಣದಿಂದಲೂ ಕೂಡ ನಾವು ಭಗವಂತ ಆತ್ಮಶಬ್ದದಿಂದ ವಾಚ್ಯನಾಗಿದ್ದಾನೆ, ಅದು ಭಗವಂತನನ್ನೇ ತಿಳಿಸ್ಕೊಡುವುದು ಅಂಥೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಸೂತ್ರ, ಇಲ್ಲಿಗೆ ನಾವು ಈ ಕಾರಣಗಳೆಲ್ಲ ಹೇಳಿದ್ದೀವಿ, ಗೌಣಶ್ಚೇನ್ನ ಆತ್ಮಶಬ್ದಾತ್ ಇವೆಲ್ಲ ಹೇಳಿದ ಮೇಲೆ, ಹೇತ್ವ ಅವಚನಾಚ ಅಂತಲೂ ಹೇಳಿದ ಮೇಲೆ, ಸೊ ಇಷ್ಟು ಹೇಳಿದ ಮೇಲೆ, ಸೊ ಮೂರು ಕಾರಣಗಳು ಏನು, ಗೌಣಶ್ಚೇನ್ನಾತ್ಮ ಶಬ್ದಾತ್ ತನ್ನಿಷ್ಟಶ್ಯ ಮೋಕ್ಷೋಪದೇಶಾತ್ ಹೇತ್ವ ಅವಚನಾಚ, ಮೂರು ಕಾರಣಗಳಿಂದಲೂ ಆತ್ಮಶಬ್ದ ಇಲ್ಲಿ ವಾಚ್ಯನಾದವನು ಪರಮಾತ್ಮನೇ ಆಗಿದ್ದಾನೆ, ಸಾಮಾನ್ಯ ಜೀವನಲ್ಲ ಅಂತ ಹೇಳಿದ ಮೇಲೆ ಮತ್ತೂ ಪ್ರಶ್ನೆ ಮಾಡಿದರೆ, ಇಲ್ಲ ಯಾಕೆ ಇಷ್ಟಿದ್ರೂ ಕೂಡ ನಿರ್ಗುಣ ಬ್ರಹ್ಮ ಯಾಕಾಗಬೇಕು, ಜೀವನೇ ಯಾಕಾಗಬಾರದು ಅಂತ ಈಕ್ಷಣೀಯ ಸೂತ್ರದಿಂದ ಅಲ್ಲಿಂದ ತಗೊಂಡು ಬಂದು ನಾವು ಮತ್ತು ಆ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಹೇಳುವಂತಹ ಪ್ರಶ್ನೆ. ಸೊ ಇಲ್ಲಿ ನ ಅಶಬ್ದಮಿತಿ ವರ್ತತೆ ನಿರ್ಗುಣಮಿತಿ ಚಪಕುತಂ ಆತ್ಮನಿ ಏವ ಆತ್ಮಾನಂ ವಿಲಾಪಯತಿ ಇತಿ ಶ್ರುತಿ ಉಕ್ತತ್ವಾಚ ನಿರ್ಗುಣಂ ಬ್ರಹ್ಮ ನ ಅಶಬ್ದಂ ಕಿಂತು ವಾಚ್ಯಮೇವ ಇತಿ ಬಹಿರೇವ ಯೋಜ್ಯಂ ಕೃತಃ ಅಯಂ ಶ್ರುತಿ ಉಕ್ತಃ ನಿರ್ಗುಣ ಇತಿ. ಇದು 9ನೇ ಸೂತ್ರ. ಸೊ ಈ 9ನೇ ಸೂತ್ರ ಇದು ಕೂಡ ಈ ಕ್ಷತ್ಯ ಅಧಿಕರಣದಲ್ಲಿ ಬರುವಂಥದ್ದು. ಓಂ ಸ್ವಾಪ್ಯಯಾತ್ ಓಂ ಅಂತ ಹೇಳಿದಾಗ ಏನು ಈ ಸೂತ್ರ ಹೇಳುತ್ತೆ ಅಂದರೆ, ಸ್ವ ಅಪ್ಯಯ, ಅಪ್ಯಯ ಅಂದರೆ ಲಯವಾಗುವುದು. ಸ್ವ ಅಪ್ಯಯ ಮುಂಚೆ ಈ ಸೂತ್ರದ ವಿಸ್ತಾರ ಅರ್ಥ ಮುಂಚೆ ನೋಡೋಣ. ಬಟ್ ಈ ಸೂತ್ರ ಯಾಕೆ ಹೊರಟಿದೆ, ಯಾವ ಕಾಂಟೆಕ್ಸ್ಟ್ನಲ್ಲಿ ಹೊರಟಿದೆ ಅಂತ ಮೊದಲು ನೋಡಿಬಿಟ್ಟು ಸೂತ್ರದ ಅರ್ಥ ಆಮೇಲೆ ನೋಡೋಣ. ಇಲ್ಲಿ ನ ಅಶಬ್ದಂ, ಭಗವಂತ ಅಶಬ್ದನಲ್ಲ ಅಂದರೆ ಶಬ್ದಗೋ ಅಂದರೆ ನಾವು ಭಗವಂತನನ್ನು ಆಗಮಗಳಿಂದ ತಿಳಿಯಬೇಕು ಅಂತ ತಿಳಿದ ಮೇಲೆ ಮತ್ತೂ ಪ್ರಶ್ನೆ, ಇದು ನಿರ್ಗುಣನಾದ ಪರಬ್ರಹ್ಮನನ್ನೇ ಯಾಕೆ ಹೇಳುತ್ತೆ, ಗುಣಬದ್ಧನಾದ ಜೀವನನ್ನು ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಸೂತ್ರ ಹೊರಟಿದೆ. ಈ ಸೂತ್ರ ಆ ಸಂದರ್ಭದಲ್ಲಿ ಹೊರಟಿದೆ. ಈ ಸೂತ್ರಕ್ಕೆ ಮೂಲಭೂತವಾದ ಶ್ರುತಿವಾಕ್ಯ ಏನಂದರೆ, ಆತ್ಮನಿ ಏವ ಆತ್ಮಾನಂ ವಿಲಾಪಯತಿ ಇತಿ ಶ್ರುತಿ ಉಕ್ತತ್ವಾಚ ನಿರ್ಗುಣಂ ಬ್ರಹ್ಮ ನ ಅಶಬ್ದಂ ಕಿಂತು ವಾಚ್ಯಮೇವ ಇತಿ ಬಹಿರೇವ ಯೋಜ್ಯ. ಬಹಿರೇವ ಅಂದರೆ ಈ ಇಲ್ಲಿ ಹೇಳಿದಂಥ ನಾವು ಆ ಮೂರು ಕಾರಣಗಳು ಹೇಳಿದ ಮೇಲೆ ಅದ ಹೊರಗೆ ಬಂದು ಮತ್ತೂ ಪ್ರಶ್ನೆ ಕೇಳಿದರೆ, ನಿರ್ಗುಣನಾದ ಬ್ರಹ್ಮನೇ ಯಾಕೆ ಆಗಬೇಕು, ಅದು ಗುಣಬದ್ಧನಾದ ಜೀವ ಯಾಕೆ ಆಗಬಾರದು ಇಲ್ಲಿ ಅಂದರೆ ಡಿಸ್ಕಷನ್ ಆಫ್ ಪಾಯಿಂಟ್ ಆಫ್ ಡಿಸ್ಕಷನ್ ಯಾಕೆ ಆಗಬಾರದು ಅಂತ ಮತ್ತು ಪ್ರಶ್ನೆ ಮಾಡಿದರೆ, ಇಲ್ಲಿ ಆತ್ಮನಿ ಏವ ಆತ್ಮಾನಂ ವಿಲಾಪಯತಿ, ಆತ್ಮ ಆತ್ಮನಲ್ಲಿಯೇ ಲಯವಾಗತ್ತೆ ಅನ್ನುವ ಶ್ರುತಿವಾಕ್ಯ ಯಾವುದಿದೋ ಅದು ನಿರ್ಗುಣನಾದ ಅಂದರೆ ಗುಣಾತೀತನಾದ ಗುಣಗಳಿಗೆ ಒಳಪಡದೇ ಇರುವಂತಹ ಪರಬ್ರಹ್ಮನ ಬಗ್ಗೆ ಹೇಳುತ್ತೆ. ಆದ್ದರಿಂದ ಇಷ್ಟು ಈ ವಾಕ್ಯ ಹೊರಟಿದೆ ಅಂದರೆ ಅರ್ಥ ಏನು, ಅವನು ಅಶಬ್ದನಲ್ಲ, ಶಬ್ದಗಳಿಂದ ಭಗವಂತನನ್ನು ಶ್ರುತಿವಾಕ್ಯಗಳು ಅನೇಕ ಶ್ರುತಿವಾಕ್ಯಗಳು ವರ್ಣನೆ ಮಾಡಿ ಹೇಳುತ್ತೆ. ಇದು ಈ ಶ್ರುತಿವಾಕ್ಯವು ವರ್ಣನೆ ಮಾಡಿ ಹೇಳುತ್ತೆ, ಆತ್ಮನಿಯೇವ ಆತ್ಮಾನಂ ವಿಲಾಪಯತಿ ಅಂತ ಪರಮಾತ್ಮನ ಬಗ್ಗೆ ಈ ಶ್ರುತಿವಾಕ್ಯ ಹೇಳುವುದರ ಮೂಲಕವಾಗಿ ಭಗವಂತ ಅವನು ಅಶಬ್ದನಲ್ಲ, ಶಬ್ದಗಳಿಂದ ಭಗವಂತನನ್ನು ಹೇಳುವ ಶ್ರುತಿವಾಕ್ಯಗಳು ಇವೆ, ಅನೇಕ ವಾಕ್ಯಗಳಿವೆ, ಅದರಲ್ಲಿ ಇದು ವಾಕ್ಯ. ಈ ವಾಕ್ಯಗಳಿಂದ ಕೂಡ ನಾವು ನಿರ್ಗುಣನಾದ ಬ್ರಹ್ಮನೇ ಇಲ್ಲಿ ತಿಳಿಯಲ್ಪಡ್ತಾ ಇದ್ದಾನೆ, ಯೋಜ್ಯಂ ಅವನ್ನೇ ಇಲ್ಲಿ ನಾವು ಅನ್ವಯ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ, ಕೃತಃ ಅಯಂ ಶ್ರುತಿ ಉಕ್ತ ನಿರ್ಗುಣ ಇತಿ ಚೇತ್ ಸ್ವಾಪ್ಯಯಾತ್ ಅಂಥೇಳಿ. ಈ ಸೂತ್ರದ ಅರ್ಥ ಏನು, ಸ್ವ ಆಪ್ಯಯಾತ್ ಅಂದರೆ ಸ್ವ ಅನ್ನೋದು ನಾವು ತಂತ್ರನ್ಯಾಯ ಅಂತ ಹೇಳಿದ್ರೆ ಇಲ್ಲಿ ತಂತ್ರನ್ಯಾಯ ಅಂದರೆ ಸ್ವ ಅನ್ನೋದು ಒಂದು ಸರಿ ಇದೆ, ಸ್ವಾಪ್ಯಯಾತ್ ಸ್ವಸ್ವಾಪ್ಯಯಾತ್ ಅಂತ ಇಲ್ಲ, ಆದರೆ ಇಲ್ಲಿ ಅರ್ಥ ಮಾಡುವಾಗ ಸ್ವಸ್ಯ ಸ್ವಸ್ಮಿನ್ ಅಪ್ಯಯ ವಚನಾತ್ ಇತಿ ಯೋಜ್ಯಂ ಅಂತೇಳಿ, ಅಂದರೆ ತನ್ನನ್ನು ತನ್ನಲ್ಲಿಯೇ ಲಯ ಮಾಡಿಕೊಂಡವನು ಅಂಥೇಳಿ. ಯಾಕೆ ಹಾಗೆ ತಂತ್ರ ನೋಡ್ರಿ, ಆ್ಯಕ್ಚುಲ್ ಆಗಿ ಈ ತಂತ್ರನ್ಯಾಯ ಅನ್ನುವುದು ಬಹಳ ನ್ಯಾಚುರಲ್ ಆಗಿ ನಮಗೆ ಅವನೇ ಮಾಡ್ಕೊಂಡಾರೆ ಅಂದರೆ ಅವನಿಗೆ ಮಾಡ್ಕೊಂಡ. ಕನ್ನಡದಲ್ಲಿ ಕೂಡ ನಾವು ಹೇಳುವಾಗ ಅವನು ತನ್ನ ಕೆಲಸ ತಾನೇ ಮಾಡ್ಕೊಂಡ, ಅವನು ತಾನೇ ಮಾಡ್ಕೊಂಡ. ಒಂದು ಸಾರಿ ಹೇಳ್ತೀವಿ ತನ್ನ ಕೆಲಸ ತಾನೇ ಮಾಡ್ಕೊಂಡ, ಇಲ್ಲ ತನಗೆ ತಾನೇ ಮಾಡ್ಕೊಂಡ ಅಂತ ಹೇಳಬಹುದು, ಅದು ಕ್ಲಾರಿಟಿ ಮೋರ್ ಕ್ಲಾರಿಟಿ ಇರುತ್ತೆ. ಬಟ್ ಬ್ರೀಫ್ ಆಗಿ ಕೂಡ ತಾನೇ ಮಾಡ್ಕೊಂಡ ಅಂತ, ತಾನೇ ಅಂತ ಹೇಳಿದಾಗ ತನಗೆ ತಾನೇ ಅನ್ನೋದು ಆಟೋಮ್ಯಾಟಿಕ್ ಆಗಿ ನಾವು ಬೇರೆ ಭಾಷೆಗಳಲ್ಲಿ ಕೂಡ ಪ್ರಯೋಗ ಮಾಡ್ತೀವಿ. ಸಂಸ್ಕೃತದಲ್ಲಿ ಅದೇ ವಿಧವಾಗಿ ಇಲ್ಲಿ ಸ್ವಾಪ್ಯಯಾತ್ ಓಂ ಅಂದರೆ ಇನ್ನೂ ಸ್ಪಷ್ಟತೆ ನಮಗೆ ಆಗಬೇಕಂದರೆ ಸ್ವ ಇತಿ ತಂತ್ರಂ, ತಂತ್ರಂ ಅಂದರೆ ಎರಡು, ಒಂದು ಸಾರಿ ಪ್ರಯೋಗ ಇದ್ದಾಗ ಎರಡು ಸಾರಿ ಉಪಯೋಗ ಮಾಡಿಕೊಳ್ಳೋದು. ಸ್ವಸ್ವ ಅಪ್ಯಯಾತ್, ಸ್ವಾಪ್ಯಯಾತ್ ಅನ್ನೋದಕ್ಕೆ ಸ್ವಸ್ವ ಅಪ್ಯಯಾತ್ ಅಂತ ಕೊಡು. ಸ್ವಸ್ವ ಅಪ್ಯಯಾತ್ ಅಂದರೆ ಏನು? ಇದು ಸಮಾಸ ಪದ. ಸಮಾಸ ಪದ ಆದಾಗ ಅದಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿಸು, ಅಂದರೆ ವಿಗ್ರಹ ಬಿಡಿಸಿದಾಗ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸ್ಕೊಳ್ತೀವಿ. ಸ್ವ ಸ್ವ ಅಪ್ಯಯಾತ್, ಸ್ವ ಮೊದಲನೇ ಸ್ವ ಹಾಗೆ ಸ್ವಸ್ಯ ತನ್ನದಾದನ್ನು ರೂಪಗಳನ್ನು, ಸ್ವಸ್ಮಿನ್ ತನ್ನಲ್ಲಿಯೇ, ಅಪ್ಯಯ ಲಯಗೊಳ್ಳಿಸಿಕೊಳ್ಳುತ್ತಾನೆ, ವಚನಾದಿತಿ ಯೋಜ್ಯಂ ಏವಂಶ ಸ್ವ ಅಪ್ಯಯಾಚ ಇತಿ ಸ್ಯಾದಿ ನಾಶಂಕ್ಯಂ. ಇಲ್ಲಿ ನೋಡ್ರಿ, ಸ್ವಾಪ್ಯಯಾತ್ ಓಂ, ಓಂ ಸ್ವಾಪ್ಯಯಾತ್ ಓಂ ಅಂತ ಹೇಳಿದ್ದಾರೆ ಹೊರತು ಓಂ ಸ್ವಾಪ್ಯಯಾಚ ಓಂ ಅಂತ ಹೇಳಿ, ಸ ಅಂಡಾಸು ಅಂಡಾಸು ಅಂತ ಹೇಳ್ಬೋದಲ್ವ, ಇಲ್ಲಿ ಅಂಡಾಸು ಅಂತ ಹೇಳಲಿಲ್ಲ. ಯಾಕೆ ಅಂದರೆ ಅವು ಮುಂದೆ ಹೇಳಿದ್ದು ಮೂರು ಹೇಳಿ ಅದನ್ನೊಂದು ನಿರ್ಣಯ ಮಾಡಿ ಆಯಿತು. ಅದು ಆದ ಮೇಲೆ ಪ್ರಶ್ನೆ ಬಂದಾಗ ಯಾಕೆ ನಿರ್ಗುಣ ಭ್ರಮಣೆ ಆಗಬಾರದು ಅಂತ ಹೊರಗೆ ಬಂದು ಪ್ರಶ್ನೆ ಕೇಳಿದ್ದಾರೆ. ಆದ್ದರಿಂದ ಅದಕ್ಕೆ ಸಮಾಧಾನವಾಗಿ ಈ ಸೂತ್ರ ಹೊರಟಿದೆ. ಆದ್ದರಿಂದ ಇಲ್ಲಿ ಚಕಾರ ಹಾಕಲಿಲ್ಲ. ಸೊ ಅದಕ್ಕೆ ನಿಮ್ಗೆ ಆ ಸಂದೇಹ ಬೇಕಾಗಿಲ್ಲ, ಯಾಕೆ ಚಕಾರ ಹಾಕಲಿಲ್ಲ ಅಂದರೆ ಅದಕ್ಕೆ ಹೊರಗೆ ಬಂದಿದ್ದು ಕೇಳಿದ್ದಾರೆ, ಆದ್ದರಿಂದ ಅದಕ್ಕೆ ಚಕಾರ ಹಾಕಲಿಲ್ಲ. ಇಲ್ಲ, ಭಗವಂತ ತನ್ನಲ್ಲಿ ತಾನೇ, ಭಗವಂತನಿಗೆ ಸೃಷ್ಟಿ ಲಯಗಳಿಲ್ಲ ಅಂತ ಹೇಳ್ತೀವಿ. ಭಗವಂತ ತನ್ನಲ್ಲಿ ತಾನೇ ಲಯವಾಗುವುದಂದರೆ ಭಗವಂತನಿಗೆ ಲಯ ಇದೆಯಾ ಅಂತ ಪ್ರಶ್ನೆ ನಮಗೆ ಬರಬಹುದು. ನಾವು ಭಗವಂತನಿಗೆ ಲಯ ಇಲ್ಲ ಅಂತೇಳಿ ನಾವು ಯಾವ ವಿಧವಾದ ಲಯ ಮಾಡ್ತೀವೋ ಅವನಿಗೆ ಲಯ ಚಿಂತನೆ ಅಂತ ನಾವು ಲಯ ಚಿಂತನೆ ಮಾಡುವಾಗ ಅವನ ರೂಪಗಳಲ್ಲಿ ಲಯವಾಗುವುದಂದರೆ ಲೀನವಾಗುವುದು. ಲಯ ಅನ್ನುವ ಶಬ್ದಕ್ಕೆ ನೋಡ್ರಿ ನಾಶ ಅಂತ ಒಂದೇ ಅರ್ಥ ಅಲ್ಲ. ಲಯ ಅಂದರೆ ಲೀನವ, ಒಂದರಲ್ಲಿ ಒಂದು ಸೇರೋದು ಕೂಡ ಲಯವೇ. ಭಗವಂತನ ನಾವು ಭಾಗವತದ ಮೊದಲನೇ ಶ್ಲೋಕ ನೋಡುವಾಗ ಅಲ್ಲಿ ನೋಡಿದ್ದೀವಿ ಏನಂತ ಹೇಳಿದರೆ, ತಿಸರ್ಗೋ ಮೃಷ ಅಂತ ಹೇಳಿದಾಗ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಎತ್ರ ತಿಸರ್ಗೋ ಮೃಷ ಅಂತೇಳಿ ಅಲ್ಲಿ ನೋಡಿದ್ದೀವಿ. ಭಗವಂತನ ಸೃಷ್ಟಿ, ತನ್ನ ರೂಪಗಳ ಸೃಷ್ಟಿ, ಆತ್ಮ ಸೃಷ್ಟಿ ಅನ್ನುವುದು ಒಂದು ವಿಧವಾದ ಸೃಷ್ಟಿ, ಜೀವ ಸೃಷ್ಟಿ ಎರಡನೇ ವಿಧವಾದ ಸೃಷ್ಟಿ, ಜಡ ಸೃಷ್ಟಿ ಮೂರನೇ ವಿಧವಾದ ಸೃಷ್ಟಿ, ಮೂರು ವಿಧವಾದ ಸೃಷ್ಟಿಗಳು ಅಂತೇಳಿ. ನಿಜವಾಗಿ ನೋಡಿದರೆ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಕೆಲವು ಮೇ ಬಿ ಇಂಗ್ಲೀಷ್ನಲ್ಲಿ ಸುಲಭವಾಗಿ ಜನಗಳಿಗೆ ಅರ್ಥ ಆಗುತ್ತೆ, ಮ್ಯಾಟರ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಂತೇಳಿ. ಆದರೆ ಮ್ಯಾಟರ್ ಕ್ರಿಯೇಟ್ ಆಗೋಕ್ಕೆ ಸಂದರ್ಭ ಮಡಿಗೆ ಬರೋದೆಲ್ಲ ಬರುತ್ತೆ. ಅಂದರೆ ವಿ ಆರ್ ನಾಟ್ ಆ್ಯಕ್ಚುಲಿ ಕ್ರಿಯೇಟಿಂಗ್ ದ ಮ್ಯಾಟರ್, ಬಟ್ ವಿ ಆರ್ ಟ್ರಾನ್ಸ್ಫಾರ್ಮಿಂಗ್ ದ ಮ್ಯಾಟರ್. ಒಂದು ಮಣ್ಣಿಂದ ಮಡಿಕೆ ಮಾಡೋದು ಹೀಗೆ. ಜಡ ಸೃಷ್ಟಿ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಒಂದು ಬಂಗಾರದ ಒಂದು ಉಂಡೆಯಿಂದ ಬಂಗಾರದ ಆಭರಣ ಮಾಡುವುದು. ಸೊ ಯು ಕ್ಯಾನ್ ಮೇಕ್ ಫ್ರಮ್ ಎ ನಗೆಟ್ ಆಫ್ ಗೋಲ್ಡ್ ಎ ಗೋಲ್ಡನ್ ಆರ್ನಮೆಂಟ್. ಸೊ ದ ಕ್ರಿಯೇಷನ್ ಆಫ್ ಇನರ್ಟ್ ಆಬ್ಜೆಕ್ಟ್ಸ್ ಈಸ್ ಡನ್ ಬೈ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಜೀವಕ್ಕೂ ಹುಟ್ಟಿಲ್ಲ ಸಾವಿಲ್ಲ, ಜೀವ ನಿತ್ಯ ಅಂತ ಹೇಳಿದ್ರು ಅದು ಜೀವ ಸೃಷ್ಟಿ ಮಾತಾಡ್ತೀವಿ. ಜೀವನಿಗೆ ಸೃಷ್ಟಿ ಅಂತ ಹೇಳಿದಾಗ ವೆನ್ ದ ಜೀವ ಈಸ್ ಮೇಡ್ ಟು ಬಿ ಬಾರ್ನ್ ಇಟ್ ಈಸ್ ಡನ್ ಬೈ ಅಸೋಸಿಯೇಟಿಂಗ್ ದ ಜೀವ ವಿತ್ ದ ಬಾಡಿ. ಜೀವನಿಗೆ ದೇಹದ ಜೊತೆಲಿ ಸಂಯೋಗವೇ ಸೃಷ್ಟಿ, ದೇಹದ ಜೊತೆಲಿ ವಿಯೋಗವೇ ಸಾವಿದ್ದಂತೆ. ಸೊ ಅದು ಸೃಷ್ಟಿ ಸ್ಥಿತಿ ಲಯಗಳು. ಜೀವನಿಗೆ ಸೃಷ್ಟಿ ಇಲ್ಲದ ಸೃಷ್ಟಿ ಮಾತಾಡ್ತೀವಿ, ಲಯ ಈ ವಿಧವಾದ ಅಂದರೆ ಜೀವನಿಗೆ ಒಂದು ವಿಧವಾದ ಸೃಷ್ಟಿ ಸ್ಥಿತಿ ಲಯಗಳಿವೆ, ಜಡಕ್ಕೆ ಇನ್ನೊಂದು ವಿಧವಾದ ಸೃಷ್ಟಿ ಸ್ಥಿತಿ ಲಯಗಳಿವೆ. ಪರಮಾತ್ಮನ ವಿಷಯದಲ್ಲಿ ಅವನು ತನ್ನದೇ ರೂಪಗಳು, ಅವನದು ಸರ್ವಲ್ಲೂ ವಿಲಕ್ಷಣನಾದವನು. ಅವನ ರೂಪಗಳು ಅನಂತ ಅನಂತ ರೂಪಗಳು ಒಂದರ ಒಳಗೆ ಸಂಶ್ಲೇಷಣ ವಿಶ್ಲೇಷಣ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ. ಒಂದು ರೂಪದಿಂದ ಇನ್ನೊಂದು ರೂಪ ಹೊರಗೆ ಬರುತ್ತೆ ಮತ್ತು ಆ ರೂಪದ ಒಳಗೆ ರೂಪ ಹೋಗುತ್ತೆ. ಎಲ್ಲ ಈ ವಿಧವಾಗಿ ತನ್ನ ರೂಪಗಳನ್ನು ತನ್ನ ಒಳಗೆ ಲಯಗೊಳಿಸಿಕೊಳ್ಳುತ್ತಾನೆ ಭಗವಂತ ಅಂಥೇಳಿ ಇದನ್ನೇ ಅಪ್ಯವಚನ ಹೇಳುತ್ತೆ. ಅಂದರೆ ತನ್ನ ರೂಪಗಳನ್ನು ತನ್ನಲ್ಲಿಯೇ ಲಯಗೊಳಿಸಿಕೊಳ್ಳುವುದಿದು. ಆದ್ದರಿಂದ ಸ್ವಸ್ಯ ಸ್ವಸ್ಮಿನ್ ಅಪ್ಯವಚನಾದಿತಿ ಯೋಜ್ಯಂ ಏವಂಚ ಸ್ವಾಪ್ಯಯಾಚ ಇತಿ ಸ್ಯಾದಿತಿ ನ ಆಶಂಕ್ಯಂ ಅಂಥೇಳಿ ಈ ಕಾರಣಗಳಿಂದ ಇಲ್ಲಿ ಹೇಳಿದ್ದಾರೆ. ಸೊ ಆದ್ದರಿಂದ ಬ್ರಹ್ಮ ಶಬ್ದ ವಾಚನೆ ಆಗಿದ್ದಾನೆ, ಅವನು ಆ ಶಬ್ದನಲ್ಲ. ಅದಕ್ಕಾಗಿ ಹೊರಟಿರುವಂತಹ ಈ ಸೂತ್ರ ಇದು ನಮಗದು ಹೇಳುತ್ತೆ. ಸೊ ಈ ವಿಧವಾಗಿ ನಾವು ವ್ಯಾಖ್ಯಾನ ಮಾಡುವುದರ ಮೂಲಕವಾಗಿ ಈ ಸೂತ್ರ ಈ ವಿಧವಾಗಿ ಇರೋದಕ್ಕೆ ಕಾರಣ ಏನು, ಈ ಸೂತ್ರದ ಅರ್ಥ ಏನು ಅನ್ನುವುದನ್ನು ಇಲ್ಲಿ ನಿರ್ಣಯ ಮಾಡಿ ಹೇಳಿದ್ದಾರೆ. ಇದು ಆದ ಮೇಲೆ ನೆಕ್ಸ್ಟ್ ಸೂತ್ರ ಹೇಳುವಾಗ ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನು ಉತ್ತಮತ್ವೇನ ಹೇಳ್ತಾರೆ. ಆದ್ದರಿಂದ ಇದು ಎಲ್ಲ ವಿಷ್ಣುವಿಗೆ ಅಂತ ಯಾಕೆ ಹೇಳಬೇಕು, ಬೇರೆ ದೇವತೆಗಳಿಗೆ ಯಾಕೆ ಬರಬಾರದು ಅನ್ನುವ ನಾವು ಸಮನ್ವಯ ಅಂತ ಅನ್ನೋದರಲ್ಲಿ ಒಂದು ನೋಡಿದ್ದೀವಿ, ಸಮನ್ವಯ ಮಾಡಬೇಕು, ಅದರಿಂದ ಏಕಾಭಿಪ್ರಾಯ ಬರುತ್ತೆ ಅಂತೇಳಿ. ಆ ಏಕಾಭಿಪ್ರಾಯ ಎಲ್ಲವರು ಬೇರೆ ದೇವತೆಗಳಿಗೆ ಯಾಕೆ ಆಗಬಾರದು ಅನ್ನುವ ಪ್ರಶ್ನೆ ಹೊರಟಾಗ ಅದಕ್ಕೆ ಸಮಾಧಾನವಾಗಿ ಶಾಖಾಂತರೇಶು ರುದ್ರಾದಿ ಜಗದ್ ಹೇತುತ್ವೇನ ಉಚ್ಯತಾಮಿತ್ಯತಃ ಸರ್ವಶಾಸ್ತ್ರ ಯೋನಿತ್ವಂ ವಿಷ್ಣೋ ಯವೈತ್ಯಃ ಓಂ ಗತ್ಸಾಮಾನ್ಯಾತ್ ಓಂ ಅನ್ನೋದು ಗತ್ಸಾಮಾನ್ಯ ಸೂತ್ರ, ಎಲ್ಲರ ಸೂತ್ರಗಳು ಅದಕ್ಕಾಗಿಯೇ ಹೊರಟಿದೆ ಅಂಥೇಳಿ ಅರಿಬರುತ್ತೆ. ಇದು ನಾವು ಸೂತ್ರ ಭಾಷ್ಯವನ್ನು ಸ್ವಲ್ಪ ನೋಡೋಣ ಅಂತ. ಸೂತ್ರ ಭಾಷ್ಯ ನೋಡಿದಾಗ ಹೇತ್ವಾ ವಚನಾಚ್ಛ ಓಂ ಅನ್ನೋದಕ್ಕೆ ಸಂಕ್ಷೇಪವಾಗಿ ಆಚಾರ್ಯ ನಾವು ಯಾವುದು ನೋಡಿದರೆ ಅದನ್ನೇ ಹೇಳಿದ್ದಾರೆ. ತಮೇವ ಏಕಂ ಜಾನಥ ಆತ್ಮಾನಂ ಅನ್ಯ ವಾಚೋ ವಿಮುಂಚತ ಅಮೃತಸ್ಯ ಏಷ ಸೇತು ಅಂತ ಮುಂಡಕ ಉಪನಿಷತ್ತು ಇಲ್ಲ ಅಥರ್ವ ಉಪನಿಷತ್ತಿನಲ್ಲಿ ಬರುವಂತಹ ಭಗವಂತನನ್ನು ಹೇಳುವಾಗ ಆ ಭಗವಂತನನ್ನು ಆತ್ಮ ವಾಚ್ಯನಾದ ಆ ಭಗವಂತನನ್ನು ನಾವು ತಿಳಿಬೇಕು. ಸೊ ಅನ್ಯ ವಾಚೋ ವಿಮುಂಚ ಬೇರೆ ಯಾರನ್ನು ತಿಳ್ಕೊಂಡು ಭಗವಂತನ ಮುಕ್ತಿ ಬರಲಿಕ್ಕಾಗೋದಿಲ್ಲ. ಕೇವಲ ಪರಮಾತ್ಮ ವಿಷ್ಣುವಿನ ಸ್ಮರಣೆ ಅವನನ್ನು ತಿಳಿಯುವುದರ ಮೂಲಕವಾಗಿಯೇ ಅವನೇ ಅಮೃತಸ್ಯ ಮೋಕ್ಷಕ್ಕೆ ಸೇತುವಾಗಿದ್ದಾನೆ ಅವನು. ಹಿ ಇಸ್ ದ ವನ್ ಹು ಬ್ರಿಡ್ಜಸ್ ನಮ್ಮನ್ನಲ್ಲಿ ಕರ್ಕೊಂಡು ಹೋಗುವನು ಅವನೇ ಆಗಿದ್ದಾನೆ ಅಂಥೇಳಿ ಇತಿ ಅನ್ಯೇಷಾಂ ಹೇಯತ್ವ ವಚನಾತ್ ಅಸ್ಯ ಅಹೇಯತ್ವ ವಚನಾತ್ ನ ಗೌಣ ಆತ್ಮ. ಗೌಣ ಆತ್ಮನಲ್ಲ, ಬೇರೆಯವರಿಗೆ ಹೇಯತ್ವ ವಚನಗಳಿವೆ ಆದರೆ ಭಗವಂತನಿಗೆ ಹೇಯತ್ವ ವಚನಗಳು ಇಲ್ಲ. ಆದ್ದರಿಂದ ಗುಣಬದ್ಧ ಅಂದರೆ ಅದು ಹೇಯತ್ವ ವಚನ, ಗುಣಗಳಿಗೆ ಬದ್ಧನಾದ ಜೀವ, ಗುಣಬದ್ಧ ಜೀವ ಅದು ಹೇಯತ್ವ ವಚನ, ಅಲ್ಪತ್ವ ವಚನ. ಆದ್ದರಿಂದ ಗೌಣನಾದ ಆತ್ಮ ಅಲ್ಲ, ನಿರ್ಗುಣನಾದ ಪರಮಾತ್ಮನೇ ಅಲ್ಲಿ ವಾಚನಾಗಿದ್ದಾನೆ ಅನ್ನೋದು ಸೂತ್ರದಲ್ಲಿ ಸಂಕ್ಷೇಪವಾಗಿ ಹೇಳುವಂತಹ ಮಾತಾಗಿದೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ಪ್ರಶ್ನೆಗಳು ತುಂಬ ಇರ್ಬೋದು ಅಂಥೇಳಿ. ಸೊ ಏನಾದರೂ ಪ್ರಶ್ನೆಗಳಿಲ್ಲದೆ ಕೇಳ್ಬೋದು ರೀ. ಹರೀಶ್ ನಿವಾಸ.